ನಡೆಯುವಾಗ ಅಪ್ರಮತ್ತ ಅವಸ್ಥೆ, ನಡೆಯುವಾಗ ಅಪ್ರಮತ್ತ, ಕೂತ್ಕೊಳ್ಳುವಾಗ ಅಪ್ರಮತ್ತ, ಮಲಗುವಾಗ ಅಪ್ರಮತ್ತ, ಏಳುವಾಗ ಅಪ್ರಮತ್ತ, ಕಣ್ಣಿನಿಂದ ನೋಡುವಾಗ ಅಪ್ರಮತ್ತ, ಕಿವಿಯಿಂದ ಕೇಳುವಾಗ ಅಪ್ರಮತ್ತ, ನಾಲಿಗೆಯಿಂದ ರುಚಿ ನೋಡುವಾಗ ಅಪ್ರಮತ್ತ, ಯಾವುದೇ ವಸ್ತುವನ್ನು ಸ್ಪರ್ಶ ಮಾಡಿದರೂ ಸ್ಪರ್ಶ ಮಾಡುವಾಗ ಅಪ್ರಮತ್ತ. ಅಪ್ರಮತ್ತವೇ ಅಹಿಂಸೆ, ಪ್ರಮತ್ತವೇ ಹಿಂಸೆ. ನೋಡುವಾಗ ಪ್ರಮಾದ ಇದೆ ಅಂತಂದರೆ ರಾಗದ್ವೇಷ ಇದೆ. ಶರೀರ ಇದೆ, ಶರೀರಗಳಲ್ಲಿ ಇಂದ್ರಿಯಗಳಿವೆ. ಈ ಇಂದ್ರಿಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಅಥವಾ ದುರುಪಯೋಗ? ಇಂದ್ರಿಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು, ಶರೀರದ ಪ್ರವೃತ್ತಿಯನ್ನು ಸದುಪಯೋಗದಲ್ಲಿ ಇಟ್ಟುಕೊಳ್ಳಬೇಕು. ನೋಡುವಾಗ ಯಾವ ಥರ ನೋಡಬೇಕು? ಇದು ನಮ್ಮ ಆಚರಣೆ, ಬಾಹ್ಯಾಚರಣೆ. ನೋಡುವಾಗ ವಸ್ತುಗಳನ್ನು ನೋಡುವಾಗ, ಯಾವುದೇ ಒಂದು ವಸ್ತುವನ್ನು ನೋಡುವಾಗ, ಚೇತನ ಅಚೇತನ ವಸ್ತುಗಳು ಇವುಗಳನ್ನು ನೋಡುವಾಗ ಕಣ್ಣಿನ ಉಪಯೋಗವನ್ನು ಸದುಪಯೋಗ ರೂಪದಲ್ಲಿ ಮಾಡಿಕೊಳ್ಳಬೇಕು ಅಥವಾ ದುರುಪಯೋಗ? ಸದುಪಯೋಗ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ಕಣ್ಣಿನಿಂದ ಯಾರನ್ನೊಬ್ಬರನ್ನ ನೋಡಿದ್ರಿ, ಯಾರೋ ಬರ್ತಿದ್ರು, ದೂರಿದ್ರು, ಕಣ್ಣಿಗೆ ಕಾಣ್ತಿದ್ರು, ಆದರೆ ಯಾರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗುರುತಿಸಲಿಕ್ಕೆ ಆಗಿರಲಿಲ್ಲ. ಯಾರೋ ಬರ್ತಾ ಇದ್ದಾರೆ, ನಮ್ಮವರೋ, ಪರಿವಾರದವರೋ, ಅಥವಾ ಬೇರೆ ಯಾವನೋ ಮನುಷ್ಯನೋ, ಮಿತ್ರನೋ, ಏನೂ ನಿರ್ಣಯ ಇಲ್ಲ. ದೂರಿನಿಂದ ನೋಡ್ತಾ ಇದ್ದೇವೆ. ನೋಡೋಣ, ಸಮೀಪ ಬರಲಿ, ನೋಡೋಣ, ಇನ್ನಿಷ್ಟು ಸಮೀಪ ಬರಲಿ, ಬರಲಿ ಬರಲಿ ಅಂತ ಹೇಳಿಬಿಟ್ಟು ನೀವು ಮುಂದೆ ಹೋಗ್ತಿರ್ತೀರ, ಆತ ದಾರಿಯಿಂದ ಸಮೀಪಿಸ್ತಿರ್ತಾನೆ. ಸಮೀಪ ಬಂದ, ಬಂದ ತಕ್ಷಣ ಗುರ್ತಾಯಿತು, ಯಾರಿವನು? ನನ್ನ ಶತ್ರು. ನನ್ನ ದುಶ್ಮನ, ನನ್ನ ಶತ್ರು, ನನ್ನ ವೈರಿ. ಪಾಪ ಕಟ್ಟಿತು, ಪುಣ್ಯ ಕಟ್ಟಿತು? ನನ್ನ ವೈರಿ ಅನ್ನುವಂಥ ಅವಶ್ಯಕತೆ ಏನಿತ್ತು? ಮನಸ್ಸನ್ನು ಕೆಡಿಸಿಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ವೈರಿಗಳಲ್ಲೂ ಸಮಭಾವ, ಮಿತ್ರರಲ್ಲೂ ಸಮಭಾವ ಇಟ್ಟುಕೊಳ್ಳುವುದೇ ಅಹಿಂಸಾ ಧರ್ಮ. ಈ ಅಹಿಂಸಾ ಧರ್ಮವನ್ನು ಪಾಲನೆ ಮಾಡುವುದನ್ನು ಬಿಟ್ಟು ಕಣ್ಣಿನಿಂದ ಈ ಕಣ್ಣುಗಳನ್ನು, ಶರೀರವನ್ನು ದುರುಪಯೋಗ ಯಾಕೆ ಮಾಡಿಕೊಂಡ್ರಿ? ಇವನು ನಮ್ಮ ವೈರಿ. ರಾಗದ್ವೇಷ ಆಗಕ್ಕೆ ಶುರು ಆಯಿತು. ಯಾಕೆ ವೈರಿ? ಅಲ್ಲಿ ಊರಾಗ ಹಿಂಗೆ ಮಾಡಿದ, ನಮ್ಮನ್ನೂ ಎಲ್ಲ ಕೆಡಿಸಿದ, ತಾನೂ ಕೆಟ್ಟ ಹೋದ, ಊರನ್ನೆಲ್ಲ ಕೆಡಿಸಿದ. ರಾಗದ್ವೇಷ ಶುರು ಆಯ್ತಿಲ್ಲ. ಆಮೇಲೆ ಈ ಥರ ರಾಗದ್ವೇಷವನ್ನು ಮಾಡಿಕೊಂಡಾಗ ಆ ವ್ಯಕ್ತಿ ಒಳ್ಳೆಯದವನಾಗಬಹುದೇನು? ಮನಸ್ಸನ್ನು ಕೆಡಿಸಿಕೊಂಡಾಗ ಒಳ್ಳೆಯವನಾಗವನು, ಅಥವಾ ಮನಸ್ಸನ್ನು ಒಳ್ಳೆಯದಾಗಿಟ್ಟುಕೊಂಡು ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳಿದಾಗ ಒಳ್ಳೆಯದಾಗವನು? ಬುದ್ಧಿ ಮಾತುಗಳನ್ನು ನೀವು ಹೇಳಬೇಕು ಅಂತೀರಿ ಮಹಾರಾಜರೇ, ಅದರ ಕೇಳಲಲ್ಲವನು, ಏನು ನೋಡ್ದ? ಅದಕ್ಕಂತ ನಾವು ಈ ಥರ ವಿಚಾರ ಮಾಡ್ತೀವಿ ಅಲ್ಲ. ವಿಚಾರ ಮಾಡಿದ್ರಿ, ನೀನು ನನ್ನ ಶತ್ರು, ರಾಗದ್ವೇಷ ಆಯಿತು. ಈ ರಾಗದ್ವೇಷದಿಂದ ಹಾನಿ ಯಾರಿಗಾಯಿತು? ಪಾಪ ಕರ್ಮಗಳು ಯಾರಿಗೆ ಕಟ್ಟಿದ್ದು? ನಮಗೆ ಕಟ್ಟಿವೆ. ಯಾಕೆ ವಿಚಾರ ಮಾಡಬೇಕಿತ್ತ ಹಾಗೆ? ಇಲ್ಲೇ ಧರ್ಮಿದೆ, ಮತ್ತೆಲ್ಲಿಲ್ಲ. ದಾರಿಯನ್ನು ನಡೆಯುವಾಗಲೂ ಧರ್ಮಿದೆ, ಆದರೆ ದಾರಿಯನ್ನು ನಡೆಯುವಾಗ ಚೇತನಾಚೇತನ ವಸ್ತುಗಳನ್ನು ಕಣ್ಣಿನಿಂದ ನೋಡಿದಾಗ ಎಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮೂಡಿ ಬರಬೇಕು ಅನ್ನುವಂತಹ ತಿಳುವಳಿಕೆ ಇದ್ದಾಗ ಅಪ್ರಮತ್ತ ಅವಸ್ಥೆಯಲ್ಲಿ ನಾವು ಸ್ಥಿರವಾಗಿ ಉಳಿದುಕೊಳ್ಳಬಹುದು. ವಿಷಯ ಗೊತ್ತಿಲ್ಲ ಅಂತಂದರೆ ಅಪ್ರಮತ್ತಾಗುವುದು ಕಷ್ಟ. ನಾನು ಹೇಗೆ ಇರಬೇಕು ಅನ್ನುವಂಥದ್ದು ಜ್ಞಾನವೇ ಇಲ್ಲ ಅಂತಂದರೆ ಅಂದಮೇಲೆ ಅಪ್ರಮತ್ತಾಗಿರುವುದು, ಅಪ್ರಮತ್ತಾಗಿ ಉಳಿಯುವುದು ಕಷ್ಟ. ಮೊದಲು ಜ್ಞಾನ ಬೇಕು, ವಿಚಾರವಂತಿಕೆ ಬೇಕು, ಆ ಜ್ಞಾನಕ್ಕೆ ಒಂದು ಗುರಿ ಬೇಕು. ಜ್ಞಾನ ಬೇಕು, ಜ್ಞಾನ ಇದ್ದಾಗ ಏನು ಬೇಕು? ಒಂದು ಗುರಿ ಬೇಡ, ಗುರಿ ಬೇಕು. ಏನು ಗುರಿ ಇರಬೇಕು? ಇದೇ ಗುರಿ ಇರಬೇಕು, ನಾನು ಎಂಥ ವಸ್ತುಗಳನ್ನು ನೋಡಿದರೂ ಕೂಡ ರಾಗದ್ವೇಷವನ್ನು ಮಾಡಿಕೊಳ್ಳದೆ ಆ ವಸ್ತುವಿನ ಬಗ್ಗೆ ವಿಚಾರ ಮಾಡುತ್ತೇನೆ. ಇಂಥ ಸಂಕಲ್ಪ ಬೇಕು. ಈ ಸಂಕಲ್ಪ ಇಲ್ಲದೆ ಬಾಹ್ಯದಲ್ಲಿ ಬಾಹ್ಯಾಚರಣೆಯ ಅಹಿಂಸಾ ಧರ್ಮವನ್ನು ನಿರ್ವಹಿಸಿಕೊಂಡು ಹೋಗೋದು ಹೇಗೆ ಸಾಧ್ಯ? ಮೊದಲು ಜ್ಞಾನ ಬೇಕು, ತಿಳುವಳಿಕೆ ಬೇಕು. ತಿಳುವಳಿಕೆಯ ನಂತರ ಒಂದು ಗುರಿನೂ ಕೂಡ ಬೇಕು. ಆ ಗುರಿಯನ್ನು ಸಾಧಿಸುವುದಕ್ಕಾಗಿ ಪುರುಷಾರ್ಥ ಬೇಕು. ಇದೇ ಪುರುಷಾರ್ಥ. ಯಾರೋ ಬರ್ತಾ ಇದ್ದಾರೆ, ಬರಲಿ. ಯಾರಿದ್ರೆ ಏನು, ಶತ್ರು ಇದ್ರೆ ಏನು, ಮಿತ್ರ ಇದ್ರೆ ಏನು, ನನಗೆ ಅವರ ಬಗ್ಗೆ ರಾಗದ್ವೇಷ ಇಲ್ಲ. ಶತ್ರು ಬಂದರೂ ಅಷ್ಟೇ, ಮಿತ್ರ ಬಂದ್ರೂ ಅಷ್ಟೇ, ನನ್ನಲ್ಲಿ ಯಾವಾಗಲೂ ಸಮತ್ವ ಭಾವ ಇದೆ. ನನಗೆ ಯಾರಿಂದಲೂ ರಾಗದ್ವೇಷವಿಲ್ಲ, ನನಗೆ ಯಾರಿಂದಲೂ ಪಕ್ಷಪಾತವಿಲ್ಲ, ನನಗೆ ಯಾರಿಂದಲೂ ಕೂಡ ಮೋಹ, ರಾಗ, ದ್ವೇಷ, ಕ್ರೋಧ, ಮಾನ, ಮಾಯಾ, ಲೋಭ, ಸ್ನೇಹ ಅನ್ನತಕ್ಕಂಥ ಯಾವ ಭಾವನೂ ಇಲ್ಲ. ನಾನು ಆತ್ಮ, ನಾನು ನಿರ್ಮಲ, ನಾನು ಪವಿತ್ರ, ನಾನು ಮಂಗಲ, ನಾನು ಮಂಗಲ ಆತ್ಮ, ಅಹಿಂಸಾ ಆತ್ಮ. ಅಹಿಂಸೆಯೇ ನನ್ನ ಸ್ವರೂಪ, ಅಹಿಂಸೆಯೇ ನನ್ನ ಧರ್ಮ, ಅಹಿಂಸೆಯೇ ನನ್ನ ಬದುಕು, ಅಹಿಂಸೆಯೇ ನನ್ನ ಗುರಿ, ಅಹಿಂಸೆಯೇ ನನ್ನ ಪ್ರಾಣ, ಅಹಿಂಸೆಯೇ ನನ್ನ ವಿಚಾರ, ಅಹಿಂಸೆಯೇ ನನ್ನ ನುಡಿ, ಅಹಿಂಸೆಯೇ ನನ್ನ ನಡೆ ನುಡಿ. ನಾನು ಅಹಿಂಸಕ ಮೂರ್ತಿ, ಆದ್ದರಿಂದ ಜಗತ್ತಿನ ವಸ್ತುಗಳೆಲ್ಲ ನನಗೆ ಸಮಾನ. ವಸ್ತುಗಳು ಕೆಟ್ಟವೂ ಅಲ್ಲ, ಒಳ್ಳೆಯವೂ ಅಲ್ಲ. ದಿನಗಳು ಕೂಡ ನನಗೆ ಒಳ್ಳೆಯವೂ ಅಲ್ಲ, ಕೆಟ್ಟವೂ ಅಲ್ಲ. ಅಯ್ಯೋ ಶನಿವಾರ ಬಂತು, ಕೆಟ್ಟ ದಿವಸ, ಯಾಕೆ ಬಂತೋ ಏನೋ, ಇದು ಈ ದಿವಸ ಬರಬಾರ್ದಾಗಿತ್ತು, ಭಾಳ ಜಲ್ದಿ ಬಂತು, ಇವತ್ತೇ ಒಳ್ಳೆಯ ಕೆಲಸ ಮಾಡಬೇಕಂತ ವಿಚಾರಿತ್ತು, ಅಯ್ಯೋ ಶನಿವಾರ ಬಂತಿದು, ಗುರುವಾರದಿಂದ ಮಾಡೋಣ. ಆ ಕಾಲದ್ರವ್ಯಕ್ಕೂ ಹೆಸರಿಟ್ಟ ಮನುಷ್ಯ, ಮನುಷ್ಯ ಆ ಕಾಲದ್ರವ್ಯಕ್ಕೂ ಒಳ್ಳೆಯದಂತಂದ, ಕೆಟ್ಟಂತಂದ. ಕಾಲ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಶನಿವಾರ ಕೆಟ್ಟದ್ದು, ಗುರುವಾರ ಒಳ್ಳೆಯದು. ಅದು ಹೇಗೆ, ಅದ್ರ ಮೇಲೆ ಬರ್ದಾರೇನು? ಇದು ಭಾಳ ಕೆಟ್ಟದ್ದು ಮತ್ತು ಇದು ಭಾಳ ಒಳ್ಳೆಯದು. ದಿವಸದ ಮೇಲೆ ಒಳ್ಳೆಯದು ಕೆಟ್ಟದ್ದು ಅಂತ ಏನು ಬರೆದಿದ್ದಾರೆ? ಬರೆದಿಲ್ಲ. ಏನು ಬರೆದಿಲ್ಲ? ಆಮೇಲೆ ಆ ದ್ರವ್ಯಗಳನ್ನು ಒಳ್ಳೆಯದು ಕೆಟ್ಟದ್ದು ಅಂತ ಯಾರು ಮಾಡಿಕೊಂಡ್ರು? ನಮ್ಮ ಮನಸ್ಸು ಮಾಡ್ಕೊಂತು, ಮನುಷ್ಯ ಮಾಡಿಕೊಂಡ. ಕಾಲವನ್ನು ಕೂಡ ದುರುಪಯೋಗ ಮಾಡಿಕೊಂಡ. ವಾರಗಳನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಬೇಕಾಗಿತ್ತು, ವಾರಗಳನ್ನೂ ದುರುಪಯೋಗ ಮಾಡಿಕೊಂಡ. ಇನ್ನು ವಾರಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ ಅಂದ ಮೇಲೆ ತಿಂಗಳುಗಳನ್ನು ಬಿಡ್ತಾನೇನು? ತಿಂಗಳುಗಳನ್ನು ಬಿಡುವುದಿಲ್ಲ. ತಿಂಗಳುಗಳನ್ನು ಬಿಡುವುದಿಲ್ಲ ಅಂದಮೇಲೆ ವರ್ಷಗಳನ್ನು ಬಿಡ್ತಾನೇನು? ಈ ವರ್ಷದ ಹೆಸರೇನು ಅಂತ ಕೇಳ್ತಾನೆ. ಈ ವರ್ಷ ಅಲ್ಲ, ಎಂಥ ವರ್ಷ? ವರ್ಷದ ಹೆಸರು ಇರ್ತಾವಲ್ಲ, ಒಳ್ಳೆಯದು ಇವೆ, ಕೆಟ್ಟದ್ದು ಇವೆ. ಎಂಥ ಸಂವತ್ಸರ? ಯಾವ ಸಂವತ್ಸರ ನಡೆದಿದೆ? ಯಾರಿಗೆ ಗೊತ್ತಿಲ್ಲ? ಗೊತ್ತಿಲ್ಲ ಇದೇ ಒಳ್ಳೆಯದು. ಗೊತ್ತಾಗ್ತಿತ್ತು ಅಂತಂದ್ರೆ ರಾಗದ್ವೇಷ ಆಗ್ತಿತ್ತು. ಅಯ್ಯೋ ಜ್ಯೋತಿಷಿ ಹೇಳಿದ್ದ ಇಂಥ ಸಂವತ್ಸರ ಬಂದಾಗ ಇದು ಎಲ್ಲ ಹಿಂಗೆ ಕೆಟ್ಟ ಮಾಡ್ತದೆ, ಒಂದು ವರ್ಷದವರೆಗೆ ಮನುಷ್ಯನಿಗೆ ಕೆಟ್ಟ ಆಗ್ತದೆ ಅಂತ ಹೇಳಿದ್ದೆಲ್ಲ ಎಂದೋ ಜ್ಯೋತಿಷಿ ಕೇಳಿತ್ತು, ಕೇಳಿಟ್ಟಿತ್ತು ಮನುಷ್ಯನಲ್ಲಿ. ಇದು ಇಂಥ ಸಂವತ್ಸರ ಬಂತಲ್ಲ, ಇಂಥದ್ದು ಇದೆ ಇದು. ಆಮೇಲೆ ಈ ವರ್ಷ ನಂದೆಲ್ಲ ಹಾಳಾಗೋದೈತಿ. ಎರಡು ಸಾವಿರ ಹನ್ನೆರಡಕ್ಕೆ ಮುಕ್ತಾಯ ಆಗ್ತದೆ ಅಂತ ಹೇಳಿದಾರಲ್ಲ, ಆಮೇಲೆ ಅದು ಹನ್ನೆರಡಕ್ಕೆ ಬೈಕೊತ್ಕೊಂಡವರಲ್ಲ, ನೀವು ಬರಬೇಡ ಜಲ್ದಿ, ನೀವು ಬರಬೇಡ ಜಲ್ದಿ, ವಿನಾಶ ಕಾಲ ವಿಪರೀತ ಬುದ್ಧಿ. ವಿನಾಶ ಕಾಲ ಅಂತಂದರೆ ಅಜ್ಞಾನದ ಬದುಕಿನ ಕಾಲವೇ ವಿನಾಶ ಕಾಲ. ಇದರಲ್ಲಿ ವಿಪರೀತ ಬುದ್ಧಿ ಇತ್ತು ಅಂತಂದರೆ ನಾವು ಕೆಟ್ಟ ಕೆಟ್ಟ ಕರ್ಮಗಳನ್ನು ಕಟ್ಟಿಕೊಂಡು ದುರ್ಭಾಗ್ಯವನ್ನು ಗಳಿಸಿಟ್ಟುಕೊಳ್ತೇವೆ, ಭಾಗ್ಯದ ಬಾಗಿಲುಗಳನ್ನೆಲ್ಲ ಮುಚ್ಚಿಬಿಡ್ತೇವೆ. ಕೆಟ್ಟ ವಾರವನ್ನು ಕೂಡ ಒಳ್ಳೆಯದಾಗಿ ಮಾಡಿಕೊಳ್ತಕ್ಕಂಥ ಶಕ್ತಿ ಮನುಷ್ಯನಲ್ಲಿದೆ. ಕೆಟ್ಟ ಮಾಸಗಳನ್ನು ಕೂಡ ಒಳ್ಳೆಯ ಮಾಸದಲ್ಲಿ ಪರಿವರ್ತನೆ ಮಾಡಿಕೊಳ್ಳತಕ್ಕಂತಹ ಶಕ್ತಿ ಮನುಷ್ಯನಲ್ಲಿದೆ. ಹಂಗಂದ್ರೆ ಮತ್ತು ಮಹಾರಾಜರೇ ಒಳ್ಳೆಯ ಕೆಟ್ಟದ್ದು, ಕಾಲ ಕೆಟ್ಟದ್ದು ಒಳ್ಳೆಯದಿದ್ದಾವೇನೋ ಅಂತ ಕೇಳಬಹುದು. ಕಾಲ ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ, ನಮ್ಮ ಮನಸ್ಸು ಒಳ್ಳೆಯದು ಮತ್ತು ಕೆಟ್ಟದ್ದಿದೆ. ಶನಿವಾರಕ್ಕೆ ಕೆಟ್ಟ ಅಂತ ತಿಳ್ಕೊಂಡ್ರೆ ಅಂತಂದರೆ ಮನಸ್ಸು ಕೆಟ್ಟಿತು. ಶನಿವಾರಕ್ಕೆ ಒಳ್ಳೆಯದ ಅಂತ ತಿಳ್ಕೊಂಡ್ರೆ ಮನಸ್ಸು ಒಳ್ಳೆಯದಾಯಿತು ಅಂತಂದರೆ ಬದುಕೆಲ್ಲ ಒಳ್ಳೆಯದಿದೆ. ಮತ್ತು ಇಂಥ ಶನಿವಾರವನ್ನು ಕೆಟ್ಟದ್ದ ಅಂತ ತಿಳ್ಕೊಳ್ಳೋದಲ್ಲದೆ ಮತ್ತೊಂದು ಹೆಚ್ಚಿನ ಕಾರ್ಯವನ್ನು ಏನು ಮಾಡಲಿಕ್ಕೆ ಹೋಗ್ತಾರಂತಂದರೆ, ಈ ಕೆಟ್ಟ ದಿವಸ ನಾನು ಹೋಗಿ ಹನುಮಂತನಿಗೆ ಕಾಲು ಬಿದ್ದುವೈನಂತಂದ್ರೆ ಎಲ್ಲ ಬಗೆಹರಿತೈತಿ. ಮತ್ತು ಅದೊಂದು ದೊಡ್ಡ ಮಿಥ್ಯಾತ್ವ, ಅದು ಒಂದು ದೊಡ್ಡ ಮೂಢನಂಬಿಕೆ. ಈ ಮೂಢನಂಬಿಕೆಯನ್ನು ಮಿಥ್ಯಾತ್ವ ಅಂತ ಹೇಳಿದರು ಅಥವಾ ಸಮ್ಯಕ್ತ್ವ ಅಂತ ಹೇಳಿದರು? ಶನಿವಾರ ದಿವಸ ಬಸ್ತಿಗೆ ಹೋಗಿ ಬರ್ತಿದ್ರೆ ಎಷ್ಟು ಒಳ್ಳೆಯದಿತ್ತು, ಸಮ್ಯಕ್ತ್ವ ಪ್ರಾಪ್ತ ಆಗ್ತಿತ್ತು, ಮನಸ್ಸು ಒಳ್ಳೆಯದಾಗ್ತಿತ್ತು, ವೀತರಾಗಿ ಭಗವಂತರ ದರ್ಶನ ಆಗ್ತಿತ್ತು, ಸಮ್ಯಕ್ತ್ವದ ರಕ್ಷಣೆ ಆಗ್ತಿತ್ತು. ವೀತರಾಗಿ ಭಗವಂತರ ದರ್ಶನವೇ ಸಮ್ಯಕ್ತ್ವ, ವೀತರಾಗಿ ಭಗವಂತರ ದರ್ಶನವೇ ಶ್ರದ್ಧೆಯೇ ನಮ್ಮ ಸಮ್ಯಕ್ತ್ವ. ಬಸ್ತಿಗೆ ಹೋಗಲಿಲ್ಲ, ಇಂದು ಶನಿವಾರ, ಇದು ಅರ್ಹಂತರ ವಾರ ಅಲ್ಲ, ಇದು ಹನುಮಂತನ ವಾರ. ಯಾರು ಹೇಳಿಕೊಟ್ರು ನಿಮಗೆ ಇದು ಶನಿವಾರ ಹನುಮಂತನ ವಾರ ಅಂತ? ಮತ್ತು ಗುರುವಾರ ಊರಿನ ದ್ಯಾವ್ರದ್ದು ವಾರ ಅಂತ ಯಾರು ಹೇಳಿಕೊಟ್ರು? ಪರಂಪರ ಪರಂಪರ ಪರಪರ ಎಲ್ಲ ಪರಪರ ಹರಿದೋಗಿದೆಯಲ್ಲ. ಅವ್ರು ಹೇಳ್ಕೋತ ಬಂದರು, ನಾವು ಮಾಡ್ಕೋತ ಹೋದೀವಿ. ಒಂದು ಕುರಿ ಹೋಯಿತು, ಒಂದು ಕುರಿ ಬ್ಯಾ ಅಂತೂ ಎಲ್ಲ ಕುರಿ ಬ್ಯಾ. ಇದನ್ನೇ ಮಿಥ್ಯಾತ್ವ ಅಂತ ಹೇಳ್ತಾರೆ. ಮೂಢನಂಬಿಕೆಗಳೇ ಮಿಥ್ಯಾತ್ವ. ಈ ಮಿಥ್ಯಾತ್ವವನ್ನು ನಾವು ಒಳ್ಳೆಯ ರೀತಿಯಲ್ಲಿ ತೊಳೆದು ಹಾಕಬೇಕು. ಜಿನವಾಣಿಯನ್ನು ಓದಿ, ಉಪದೇಶವನ್ನು ಕೇಳಿ, ಚಿಂತನೆಯನ್ನು ಮಾಡಿಕೊಂಡು, ಬಾರಿ ಬಾರಿಗೆ ಮನನ ಮಾಡಿಕೊಂಡು, ಮನಃಪೂರ್ವಕವಾಗಿ ಅಂತರಂಗದ ಈ ಅಜ್ಞಾನವನ್ನು ತೊಳೆದು ಹಾಕಿದಾಗ ಮೂಢನಂಬಿಕೆಗಳೆಲ್ಲ ದೂರಾಗಿ ಪಾಪಕರ್ಮಗಳು ಕೂಡ ದೂರ ಆಗ್ತವೆ. ಇಷ್ಟನ್ನೇ ಕೇವಲ ಕೆಲಸ ಮಾಡಿತು ಅಂತಂದರೆ, ಅಜ್ಞಾನ ದೂರ ಆಯಿತು, ಮಿಥ್ಯಾತ್ವ ದೂರ ಆಯಿತು ಅಂತಂದರೆ, ನಿಮಗೆ ಬದುಕಿನಲ್ಲಿ ಸಾಯುವ ತನಕ 41 ಕೆಟ್ಟ ಕರ್ಮಗಳಂತೂ ಕಟ್ಟುವುದೇ ಇಲ್ಲ, ಗ್ಯಾರಂಟಿ. ಈ ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ? ನಾವಲ್ಲ, ವೀತರಾಗಿ ಭಗವಂತರು ಕೊಡ್ತಾ ಇದ್ದಾರೆ, ತೀರ್ಥಂಕರರು. 41 ಕೆಟ್ಟ ಕರ್ಮಗಳನ್ನು ಕಟ್ಟಿಕೊಳ್ಳಬಾರದು ಅಂತಂದರೆ ನಮಗೆ ಭವಿಷ್ಯದಲ್ಲಿ ಎಂದು ದುಃಖ ಆಗಬಾರ್ದು, ನಮಗೆ ಸುಖ ಆಗಬೇಕು. 41 ಕರ್ಮಗಳನ್ನು ನಾವು ಕಟ್ಟಿಕೊಳ್ಳಬಾರ್ದು ಅಂತಂದರೆ ನಾವು ವೀತರಾಗಿ ಭಗವಂತರ ಹತ್ತಿರ ಹೋಗಿ ಸಮ್ಯಕ್ ದೃಷ್ಟಿಗಳಾಗಬೇಕೋ, ವಿಚಾರವಂತರಾಗಬೇಕೋ, ಅಥವಾ ಶನಿವಾರ ದಿವಸ ಹನುಮಂತನ ಹತ್ತಿರ ಹೋಗಬೇಕೋ? ವೀತರಾಗಿ ಭಗವಂತನೇ ಶರಣು, ನಮ್ಮ ಸಮ್ಯಕ್ ದರ್ಶನವೇ ನಮಗೆ ಶರಣು, ನಮ್ಮ ಸಮ್ಯಕ್ ಜ್ಞಾನವೇ ನಮಗೆ ಶರಣು, ನಮಗೆ ಅದು ಶರಣು, ನಾವು ಶರಣರು. ನಾವೆಲ್ಲ ಯಾರು? ಶರಣರು. ಶರಣರಂದರೆ ಯಾರು? ಸಮ್ಯಕ್ ದೃಷ್ಟಿಗಳು. ಅಹಿಂಸೆಗೆ ಶರಣು ಹೋಗುವಂಥವರು, ರಾಗದ್ವೇಷವನ್ನು ಮಾಡದೇ ಇರತಕ್ಕಂಥವರು, ವೀತರಾಗಿಗಳು, ಕಾಲವನ್ನೂ ಕೂಡ ಸಮತ್ವ ಭಾವದಿಂದ ನೋಡುವವರು, ವಾರಗಳನ್ನೂ ಕೂಡ ಸಮತ್ವ ಭಾವದಿಂದ ವಿಚಾರಿಸುವವರು, ವರ್ಷಗಳನ್ನೂ ಕೂಡ ಸಮತ್ವ ಭಾವದಿಂದ ನೋಡಿಕೊಂಡು ರಾಗದ್ವೇಷದಿಲ್ಲದಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವವರು, ಇವರ್ಯಾರು? ಇವರೇ ಶರಣರು. ಧರ್ಮಕ್ಕೆ ಹೋಗುವಂತಹ ಶರಣರು, ಧರ್ಮಕ್ಕೆ ಹೋಗುವ ಶರಣರು, ಇವರೇ ಶರಣರು. ನಾವು ಶರಣರಾಗಬೇಕು, ಶರಣರಾಗಬೇಕು. ಶರಣು ಹೋದಾಗಲೇ ನಾವು ಶರಣರು, ಶರಣು ಹೋಗಲಿಲ್ಲ ಅಂತಂದರೆ ನಾವು ಶರಣರಲ್ಲ, ಅಶರಣರು. ಬಸ್ತಿಗೆ ಹೋಗುವವರು ಶರಣರು, ಅಥವಾ ಶನಿವಾರ ದಿವಸ ಊರು ಹೊರಗೆ ಹೋಗುವವರು ಶರಣರು? ಬಸ್ತಿಗೆ ಹೋಗುವವರೇ ಶರಣರು. ಶರಣರು, 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 ಬಂದರು ಶರಣರು. ಶರಣರು ಅನ್ನುವ ಶಬ್ದಕ್ಕೆ ನಿಜವಾದ ಅರ್ಥ ಇಲ್ಲಿದೆ, ತಕ್ಕೊಳ್ಳಿ. ನಾವೇ ಶರಣರು, ಅಹಿಂಸಕರೇ ಶರಣರು, ಸಮ್ಯಕ್ ದೃಷ್ಟಿಗಳೇ ಶರಣರು. ಯಾರಲ್ಲಿ ಅಹಿಂಸೆ ಇಲ್ಲ, ಯಾರಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಅವರು ಶರಣರಲ್ಲ, ಅಶರಣರು. ಅಶರಣರೇ ಒಂದು ದಿನ ಭವಿಷ್ಯದಲ್ಲಿ ಮುಂದೆ ಹೋಗಿ ಶರಣರಾಗ್ತಾರೆ. ಏನು ಬೇಕು ಆಚರಣೆಯಲ್ಲಿ? ಏನು ಬೇಕು? ಅಹಿಂಸೆ ಆಚರಣೆಯಲ್ಲಿ, ಅಹಿಂಸೆ ಚಿಂತನೆಯಲ್ಲಿ. ಏನು ಬೇಕು? ಅನೇಕಾಂತ. ಚಿಂತನೆ ಮಾಡುವಾಗ ಏಕಾಂತವಾದಿಯಾಗಿ ಚಿಂತನೆ ಮಾಡಬಾರ್ದು. ಏಕಾಂತವಾದದ ಚಿಂತನೆ ಅದು ಹಿಂಸೆ, ಮನಸ್ಸಿನ ಹಿಂಸೆ, ಆತ್ಮಿಕ ಹಿಂಸೆ. ಅದರಿಂದ ಪತನ ಇದೆ ಆತ್ಮನಿಗೆ, ವಿಕಾಸ ಇಲ್ಲ, ಉನ್ನತಿ ಇಲ್ಲ, ಆತ್ಮನಿಗೆ ಅಭಿವೃದ್ಧಿ ಇಲ್ಲ. ಹಿಂಸೆ ಇದೆ. ಏಕಾಂತದ ದಾರಿಯನ್ನು ನಡೆಯುವ ಜೀವ ಸಮ್ಯಕ್ ದೃಷ್ಟಿನೋ ಮಿಥ್ಯಾದೃಷ್ಟಿನೋ? ಮಿಥ್ಯಾದೃಷ್ಟಿ. ಮಿಥ್ಯಾದೃಷ್ಟಿ ಜೀವ ಸುಖಿನೋ ದುಃಖಿನೋ? ದುಃಖಿ. ಮಿಥ್ಯಾದೃಷ್ಟಿ ಶರಣನೋ ಅಶರಣನೋ? ಅಶರಣ. ಮಿಥ್ಯಾದೃಷ್ಟಿ ಜೀವ ಏಕಾಂತದಿಂದ ವಸ್ತು ಸ್ವರೂಪವನ್ನು ವಿಚಾರ ಮಾಡ್ತಾನೆ. ಅನೇಕ ಪಕ್ಷಗಳಿಂದ, ಸಾಪೇಕ್ಷ ಬುದ್ಧಿಯಿಂದ, ಅನ್ಯ ಅನ್ಯ ದೃಷ್ಟಿಗಳಿಂದ, ಅನ್ಯ ಅನ್ಯ ಅಪೇಕ್ಷೆಗಳಿಂದ ವಸ್ತು ಸ್ವರೂಪವನ್ನು ವಿಚಾರ ಮಾಡತಕ್ಕಂಥ ಶಕ್ತಿ, ಜ್ಞಾನಿಲ್ಲದಂತಹ ಅನೇಕಾಂತ ಸಿದ್ಧಾಂತದ ಜ್ಞಾನದಿಲ್ಲದಂತಹ ಮನುಷ್ಯನಿಗೆ ವಿಚಾರ ಮಾಡೋದು ಕಷ್ಟ. ಚಿಂತನೆಯಲ್ಲಿ ಅನೇಕಾಂತ ಇರಬೇಕು ಅಂತಂದರೆ ಏನು? ಅನೇಕಾಂತ ಅಂತಂದರೆ ಅನೇಕೆ ಅಂತಹ ಧರ್ಮ ವಿದ್ಯಂತೆ ಯತ್ರ ಸ ಅನೇಕಾಂತ. ಅನೇಕ ಇವೆ ಅಂತಗಳು ಅಂದರೆ ಧರ್ಮಗಳು ವಸ್ತುವಿನಲ್ಲಿ. ಅನೇಕ ಇವೆ ಎಲ್ಲಿ ಅಂತಗಳು ಅಂದರೆ ಧರ್ಮಗಳು. ಈ ಧರ್ಮಗಳನ್ನೊಳಗೊಂಡ ವಸ್ತುವೇ ಅನೇಕಾಂತ ವಸ್ತು. ಈ ಅನೇಕಾಂತ ವಸ್ತುವಿನಲ್ಲಿ ನಾವು ಸಾಪೇಕ್ಷ ದೃಷ್ಟಿಗಳಿಂದ ವಿಚಾರವಂತಿಕೆಯನ್ನು ಇಟ್ಟುಕೊಂಡಿರಬೇಕು. ಸಾಪೇಕ್ಷ ದೃಷ್ಟಿಯಿಂದ ನಾವು ವಿಚಾರವನ್ನು ಇಟ್ಟುಕೊಂಡು ವಸ್ತುವಿನ ವಿಚಾರ ಮಾಡ್ತಾ ಇದ್ದೇವೆ ಅಂತಂದರೆ ಅಹಿಂಸಕರು, ಒಳ್ಳೆಯ ಮನಸ್ಸಿದ್ದವರು, ಒಳ್ಳೆಯ ವಿಚಾರವನ್ನು ಹೊಂದಿದವರು, ವಸ್ತು ಸ್ವರೂಪವನ್ನು ವಿಚಾರಿಸುವಾಗ ಎಲ್ಲ ದೃಷ್ಟಿಗಳನ್ನು ಮುಂದಿಟ್ಟುಕೊಂಡು ಎಲ್ಲ ದೃಷ್ಟಿಯಿಂದ ವಸ್ತುವನ್ನು ವಿಚಾರಿಸುವವರು ಏಕಾಂತದಿಂದಲ್ಲ. ಬೆಂಕಿ ಬೆಳಕವನ್ನೇ ಕೊಡುತ್ತದೆ, ಅದರ ಇನ್ನೊಂದು ಕೆಲಸ ಏನೂ ಇಲ್ಲ. ಏಕಾಂತ ವಿಚಾರ. ಏಕೆಂದರೆ ಬೆಂಕಿಯ ಕ್ರಿಯೆ ಎಷ್ಟು ಎಷ್ಟು ವಿಧದಲ್ಲಿದೆ. ಬೆಂಕಿಯ ಉಪಕಾರ, ಬೆಂಕಿಯ ಕಾರ್ಯ ಎಷ್ಟು ಎಷ್ಟು ಪ್ರಕಾರದಲ್ಲಿದೆ ಅದನ್ನು ವಿಚಾರ ಮಾಡಿಲ್ಲ. ಯಾರೋ ಹೇಳಿದರು, ಇವನು ಕೇಳಿದ, ಅದರಲ್ಲಿ ಹೆಚ್ಚಿಗೆ ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಬೆಂಕಿ ಎಂಥದ್ದು ಅಂತಂದರೆ ಬೆಂಕಿ ಸುಡುತ್ತದೆ, ಅದರ ಹತ್ರ ಹೋಗಬಾರ್ದು, ಆಯ್ತು ಮುಗೀತು, ಹೋಗಲ್ಲ. ಸುಡ್ತದೆ ಅಂತ ಹೇಳಿಬಿಟ್ಟು ಬೆಂಕಿ ಕಡೆ ಹೋಗಲಿಲ್ಲ ಅಂತಂದರೆ ಅಡುಗೆ ಮಾಡಿ ಊಟ ಹೆಂಗೆ ಮಾಡೋರು? ಬೆಳಕಿಲ್ಲದೆ ರಾತ್ರಿಯಲ್ಲಿ ನಡೆಯುವರು ಹೇಗೆ? ಬೆಳಕಿಲ್ಲದೆ ಕಾರ್ಯವನ್ನು ಮಾಡೋರು ಹೇಗೆ? ದೀಪ ಹಚ್ಚಿ ಮಾಡಬೇಕಲ್ಲ. ಲೈಟ್ ಹೋಯಿತು, ಇನ್ನೇನು ಬೇಕು? ಚಿಮ್ನಿ ಬೇಕು, ಕಂದೀಲು ಬೇಕು, ಕ್ಯಾಂಡಲ್ ಬೇಕು, ಏನಾದರೂ ಒಂದು ಬೇಕು, ಸಾಧನ ಬೇಕು. ಆ ಸಾಧನವನ್ನು ನಾವು ತೆಗೆದುಕೊಂಡಾಗ, ತಟ್ಟನೆ ನೆನಪಿಗೆ ಬಂತು, ಬೆಂಕಿ ಸುಡುತ್ತದೆ, ಅದರ ಹತ್ತಿರ ಹೋಗಬಾರ್ದು. ಆಮೇಲೆ ಚಿಮ್ನಿ ಉರಿಸೋರು ಹೇಗೆ? ಬೆಳಕನ್ನು ಪಡೆಯೋರು ಹೇಗೆ? ಬೆಂಕಿ ಬೆಳಕನ್ನೂ ಕೊಡುತ್ತದೆ, ಬೆಂಕಿ ವಸ್ತುಗಳನ್ನು ಸುಡುತ್ತದೆ, ಬೆಂಕಿಯ ಉಪಯೋಗವನ್ನು ನಾವು ಸುಡುವುದರಲ್ಲಿ ಮಾಡಿಕೊಳ್ಳಬೇಕು, ಬೆಳಕನ್ನು ಪ್ರಾಪ್ತ ಮಾಡಿಕೊಳ್ಳುವುದರಲ್ಲಿ ಮಾಡಿಕೊಳ್ಳಬೇಕು. ಬೆಂಕಿ ಎಷ್ಟು ಗುಣಧರ್ಮಗಳಿವೆಯೋ ಆ ಗುಣಧರ್ಮಗಳ ಜ್ಞಾನ ಇದ್ದರೆ ನಾವು ಆ ಬೆಂಕಿಯನ್ನು ಸದುಪಯೋಗ ಮಾಡಿಕೊಳ್ಳಬಹುದು. ಬೆಂಕಿಯ ಪರಿಜ್ಞಾನ ಇಲ್ಲ ಅಂತಂದರೆ ಬೆಂಕಿ ಏನೇನು ನಮಗೆ ಲಾಭ ಮಾಡಬಹುದು ಅಂತಕ್ಕಂಥ ಜ್ಞಾನವೂ ಕೂಡ ನಮಗೆ ಇರುವುದೇ ಇಲ್ಲ. ಆಮೇಲೆ ಬೆಂಕಿಯನ್ನು ಸುಡುವುದಕ್ಕಾಗಿ ಮಾತ್ರ ಉಪಯೋಗ ಮಾಡ್ತಾನೆ. ಬೆಂಕಿ ಬೆಳಕನ್ನು ಕೊಡ್ತದೆ ಅನ್ನುವಂಥದ್ದು ಗೊತ್ತಿಲ್ಲ ಅಂದಮೇಲೆ ಬೆಳಕನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡುವುದೇ ಇಲ್ಲ. ಇದು ಅನೇಕ ಅಂತ. ವಿಚಾರದಲ್ಲಿ ಅನೇಕ ಅಂತ ಬೇಕು. ಆಚರಣೆಯಲ್ಲಿ ಅಹಿಂಸೆ ಬೇಕು, ವಿಚಾರದಲ್ಲಿ ಅನೇಕ ಅಂತ ಬೇಕು, ವಚನದಲ್ಲಿ ಏನು ಬೇಕು, ಶಾದ್ವಾದ ಬೇಕು. ಶಾದ್ವಾದ ಅಂದರೆ ಏನು 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 ಶಾದ್ವಾದ ಅಂದರೆ ಶಾತ್ ವಾದ ಶಾದ್ವಾದ ಅವು ಭೇದ. ಶಾದ್ವಾದ ಅಂದರೆ ಏನು? ವಾದ ಅಂತಿರಲ್ಲ, ವಾದಿಸ್ತಾ ಇದ್ದಾನೆ, ವಾದ ಮಾಡ್ತಾ ಇದ್ದಾನೆ. ವಾದ ಅಂದರೆ ಏನು? ಹೇಳ್ತಾ ಇದ್ದಾನೆ, ಕಥನ ಮಾಡ್ತಾ ಇದ್ದಾನೆ. ಶಾತ್ ಕಥನ ಮಾಡ್ತಾ ಇದ್ದಾನೆ, ಶಾತ್ದಿಂದ ಕಥನವನ್ನು ಮಾಡ್ತಾ ಇದ್ದಾನೆ, ವಾದ ಮಾಡ್ತಾ ಇದ್ದಾನೆ. ಆದರೆ ಶಾತ್ವವನ್ನು ಬಳಸಿಕೊಂಡು ಏನೋ ಹೇಳ್ತಾ ಇದ್ದಾನೆ, ಕಥನ ಮಾಡ್ತಾ ಇದ್ದಾನೆ. ಶಾತ್ ಅಂದರೆ ಏನು? ಶಾತ್ ಅಂದರೆ ಯಾವುದೇ ಒಂದು ಅಪೇಕ್ಷೆಯಿಂದ ವಸ್ತು ಈ ಥರನೂ ಇದೆ, ಇನ್ನು ಯಾವುದೋ ಅಪೇಕ್ಷೆಯಿಂದ ಯಾವುದೇ ಒಂದು ದೃಷ್ಟಿಯಿಂದ ಆ ಥರನೂ ಇದೆ, ಇದೇ ಥರ ಇದೆ ಅಂತಲ್ಲ, ಆ ಥರನೂ ಇದೆ ಈ ಥರನೂ ಇದೆ. ಶಾತ್ ಅಂದರೆ ಆ ಥರನೂ ಇದೆ ಈ ಥರನೂ ಇದೆ. ದೃಷ್ಟಿ, ಯಾವುದೇ ಒಂದು ದೃಷ್ಟಿಯ ಅಪೇಕ್ಷೆಯಿಂದ ವಸ್ತುವಿನ ಕಥನವನ್ನು ಮಾಡುವುದೇ ಶಾದ್ವಾದ. ಯಾವುದೇ ಒಂದು ಅಪೇಕ್ಷೆಯಿಂದ, ಒಂದೇ ಅಪೇಕ್ಷೆಯಿಂದ ಕಥನ ಮಾಡುವುದು ಶಾದ್ವಾದ ಅಲ್ಲ. ಶಾತ್ವಾದ ಅಂದರೆ ಶಾಯದ್ವಾದನೂ ಅಲ್ಲ. ಶಾಯದ್ ಐಸಾ ಭಿ ಹೋ ಸಕ್ತಾ ಹೈ, ಶಾಯದ್ ಐಸಾ ಭಿ ಹೋ ಸಕ್ತಾ ಹೈ, ದೋನೋ ತರಹ ಸೆ ಹೋ ಸಕ್ತಾ ಹೈ, ಶಾಯದ್ ನೈ. ಶಾತ್ ಕಾ ಅರ್ಥ ಕಿಸಿ ದೃಷ್ಟಿ ಸೆ ಐಸಾ ಭಿ ಔರ್ ಕಿಸಿ ದೃಷ್ಟಿ ಸೆ ಐಸಾ ಭಿ. ಶಾತ್ ಕಾ ಅರ್ಥ ಶಾಯದ್ ನೈ, ಶಾಯದ್ ಐಸಾ ಭಿ ಹೈ ಔರ್ ಶಾಯದ್ ಐಸಾ ಭಿ ಹೈ, ಐಸಾ ನೈ ಐಸಾ ಹಿ ಹೈ, ಕಿಸಿ ದೃಷ್ಟಿ ಸೆ ಐಸಾ ಭಿ ಹೈ ಐಸಾ ಭಿ ಹೈ. ವೋ ಜೊ ದೋನೋ ಪ್ರಕಾರ ಕಾ ಅಸ್ತಿತ್ವ ಹೈ ವೋ ದೋನೋ ತರಹ ಸೆ ಹೈ ಐಸಾ ಭಿ ಹೈ ಐಸಾ ಭಿ ಹೈ. ದೋನೋ ಕಾ ಉಪಯೋಗ, ಭಿ ಕೋ ಜೋಡ್ಕರ್ ಹಿ ಕೋ ಹಟಾಕರ್ ಜಹಾ ಹೋತಾ ಹೈ ವಹಾ ಶಾದ್ವಾದ ಕಿ ಉತ್ಪತ್ತಿ ಹೋತಿ ಹೈ. ಯಾನ್ ತಿಳಿತು ಇದು? ಹಿಂದಿ ಭಾಷಾ, ಹಿಂದಿ ನಾವು ಹಿಂದ. ಭಾಷಾ ಹಿಂದಿ, ನಾವು ಮಂದಿ, ಎಲ್ಲ ಹಿಂದಿ. ಹಿಂದಿ ಮತ್ತು ಹಿಂದಿನ ಬತ್ತು. ಶಾದ್ವಾದ ಅಂತಂದರೆ ಏನು? ವಸ್ತುವನ್ನು ವಿಚಾರ ಮಾಡುವಾಗ ಅನೇಕಾಂತದಿಂದ ವಿಚಾರ ಮಾಡಬೇಕು. ಯಾವುದನ್ನು ಅನೇಕಾಂತದಿಂದ ವಿಚಾರ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಗುಣಧರ್ಮಗಳ ಪರಿಚಯ ಆಗಿದೆ. ವಸ್ತು ಕಥಂಚಿತ್ ನಿತ್ಯವೂ ಇದೆ ಮತ್ತು ಅನಿತ್ಯವೂ ಇದೆ, ಶಾಶ್ವತವೂ ಇದೆ ಅಶಾಶ್ವತವೂ ಇದೆ, ಯಾವುದೋ ಒಂದು ಅಪೇಕ್ಷೆಯಿಂದ ಇದೆ, ಬಹುಶಃ ಹಾಗಿದೆ ಬಹುಶಃ ಹೀಗಿದೆ ಅಂತಲ್ಲ, ಶಾಯದಲ್ಲ. ಬಹುಶಃ ವಸ್ತು ಹೀಗೂ ಈ ಥರನೂ ಇದೆ, ಬಹುಶಃ ವಸ್ತು ಈ ಥರನೂ ಇದೆ, ಬಹುಶಃ ಅಂತಲ್ಲ. ಶಾಯದಂದ್ರೆ ಶಂಕ ಆಯಿತು, ಗೊತ್ತಿಲ್ಲದಂಗಾಯಿತು. ಅನೇಕಾಂತಮಯವಾದ ವಸ್ತು ಗೊತ್ತಿರಲಿಲ್ಲ ಅಂತಂದರೆ ಶಾಯದಿರ್ಬೋದು ಏನೋ, ಅನೇಕಾಂತ ಅಂದರೆ ಹೆಂಗೆ ಏನೋ ಇರಬಹುದು ಅದು. ಇಲ್ಲಿ ಅಂತಾರೆ ಶಾಯದ. ಆದರೆ ಇಲ್ಲಿ ಶಾತ್ ಶಬ್ದದ ಅರ್ಥವನ್ನು ತೀರ್ಥಂಕರರು ಯಾವ ಥರ ಹೇಳಿದ್ದಾರೆ ಅಂತಂದರೆ, ಅನೇಕಾಂತ ವಸ್ತುವಿನಲ್ಲಿ ಧರ್ಮಗಳು, ಶಕ್ತಿಗಳು, ಗುಣಗಳು, ಪರ್ಯಾಯಗಳು ಇವೆಲ್ಲ ಅನಂತ, ಅನಂತದ ರೂಪದಲ್ಲಿವೆ. ಒಂದು ಧರ್ಮ ಇದ್ದಾಗ ಅದಕ್ಕೆ ಅಪೋಸಿಟ್ ಇನ್ನೊಂದು ಧರ್ಮ, ಒಂದು ಪಾಸಿಟಿವ್ ಇರ್ತದೆ ಇನ್ನೊಂದು ನೆಗೆಟಿವ್ ಇರ್ತದೆ. ನಿತ್ಯ ವಸ್ತುವಿನಲ್ಲಿ ನಿತ್ಯತ್ವ ಧರ್ಮ ಇದೆ ಅಂದ ಮೇಲೆ ಅನಿತ್ಯತ್ವ ಧರ್ಮನೂ ಇದೆ. ಇವೆರಡು ಧರ್ಮಗಳು, ಇವೆರಡು ವಸ್ತುವಿನ ಶಕ್ತಿಗಳು. ಎರಡೂ ಶಕ್ತಿಗಳನ್ನು ನಂಬಬೇಕೇ ವಿನಃ ಒಂದೇ ಶಕ್ತಿಯನ್ನು ನಂಬಿದರೆ ಮಿಥ್ಯಾತ್ವ ಆಗ್ತದೆ, ಎರಡೂ ಶಕ್ತಿಗಳನ್ನು ನಂಬಿದರೆ ಸಮ್ಯಕ್ತ ಆಗುತ್ತೆ. ಒಂದೇ ವಸ್ತುವಿನಲ್ಲಿ ಈ ಎರಡು ಧರ್ಮಗಳ ಅಸ್ತಿತ್ವ ಅನಾದಿ ಕಾಲದಿಂದ ಇದೆ. ಇದರ ಅಸ್ತಿತ್ವವನ್ನು ಯಾವ ಥರದಲ್ಲಿ ಅಸ್ತಿತ್ವ ಇದೆಯೋ ಅದೇ ಥರದಲ್ಲಿ ಸ್ವೀಕರಿಸುವುದು ಇದು ಅನೇಕಾಂತ. ಅನೇಕಾಂತ ವಸ್ತುವನ್ನು ಸ್ವೀಕಾರ ಮಾಡಿದಂತೆ. ಆದರೆ ಅದರಲ್ಲಿಂದ ಒಂದನ್ನು ತೆಗೆದುಹಾಕಿ ಒಂದನ್ನೇ ಗ್ರಹಿಸುವುದು ಇದು ಏಕಾಂತ. ಒಂದರ ಅಸ್ತಿತ್ವವನ್ನು ಸ್ವೀಕಾರ ಮಾಡ್ತೇವೆ, ಇನ್ನೊಂದರ ಅಸ್ತಿತ್ವವನ್ನು ನಾವು ಕಡೆಗಾಣಿಸ್ತೇವೆ ಅಂತಂದರೆ ಇದು ಏಕಾಂತವಾದಾಯಿತು. ಏಕಾಂತಕ್ಕೆ ಮಿಥ್ಯಾತ್ವ ಅಂತ ಹೇಳಿದ್ದಾರೆ. ಏಕಾಂತ ಮಿಥ್ಯಾತ್ವ, ಒಂದು ಅಜ್ಞಾನ ಮಿಥ್ಯಾತ್ವ ಇರುವಾಗ ಏಕಾಂತ ಮಿಥ್ಯಾತ್ವನೂ ಅಲ್ಲಿ ಇರಲೇಬೇಕು. ಜ್ಞಾನಿ ಮನುಷ್ಯನಲ್ಲಿ ಅಜ್ಞಾನ ಮಿಥ್ಯಾತ್ವ ಇರ್ತದೆ, ಅಥವಾ ಅಜ್ಞಾನಿ ಮನುಷ್ಯನಲ್ಲಿ ಏಕಾಂತ ಮಿಥ್ಯಾತ್ವ ಇರಲಿಕ್ಕೆ ಸಾಧ್ಯ. ಜ್ಞಾನಿ ಮನುಷ್ಯನಲ್ಲಿ ಹೇಗಿರುವುದು? ಜ್ಞಾನಿ ಅಂತಂದರೆ ಅನೇಕಾಂತ ವಿಚಾರವುಳ್ಳವನು, ಜ್ಞಾನಿ ಅಂದರೆ ಅಹಿಂಸಕನು, ಜ್ಞಾನಿ ಅಂದರೆ ಶಾದ್ವಾದದ ಕಥನದಲ್ಲಿ ಹೇಳುವವನು, ತಿಳಿಸುವವನು, ತಿಳಿದುಕೊಳ್ಳುವವನು, ತಿಳಿಸುವವನು. ತಿಳಿದುಕೊಳ್ಳುವಾಗ ಅನೇಕಾಂತ ಸಿದ್ಧಾಂತವನ್ನು ತಿಳಿದುಕೊಳ್ತೇವೆ, ಹೇಳುವಾಗ ಯಾವುದನ್ನು ಅವಲಂಬಿಸ್ತೇವೆ, ಯಾವುದನ್ನು ಉಪಯೋಗಿಸ್ತೇವೆ? ಸಪ್ತಭಂಗಿ ಶಾದ್ವಾದವನ್ನು ಏಳು ರೀತಿಯಲ್ಲಿ ಹೇಳುವಂತಹ ಪದ್ಧತಿಯನ್ನು ಅವಲಂಬಿಸಿ ವಸ್ತುವಿನ ಸ್ವರೂಪವನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತೇವೆ. ಶಾದಸ್ತಿ, ಶಾತ್ ನಾಸ್ತಿ. ಶಾತ್ ಅಸ್ತಿ ಅಂತಂದರೆ ಯಾವುದೇ ದೃಷ್ಟಿಯಿಂದ ವಸ್ತು ಈ ಥರ ಇದೆ. ಶಾತ್ ನಾಸ್ತಿ ಅಂದರೆ ಯಾವುದೇ ದೃಷ್ಟಿಯಿಂದ ವಸ್ತು ಆ ಥರನೂ ಇದೆ. ಉದಾಹರಣೆಗೆ ಯಾವುದೇ ದೃಷ್ಟಿಯಿಂದ ಅಂತಂದರೆ ದ್ರವ್ಯದ ದೃಷ್ಟಿಯಿಂದ ದ್ರವ್ಯ ನಿತ್ಯ ಇದೆ, ಮತ್ತು ಇನ್ನು ಯಾವುದೋ ದೃಷ್ಟಿಯಿಂದ ಮತ್ತೊಂದು ಥರ ಇದೆ. ನಿತ್ಯದ ಅಪೋಸಿಟ್ ಧರ್ಮ ಯಾವುದು? ಅನೇಕಾಂತ. ಅಪೋಸಿಟ್ ಧರ್ಮ ಇದು ಅನೇಕಾಂತ ಅಲ್ಲ, ಅನಿತ್ಯ. ನಿತ್ಯದ ವಿರುದ್ಧ ಅನಿತ್ಯ, ಅನಿತ್ಯದ ವಿರುದ್ಧ ನಿತ್ಯ. ಎರಡೂ ಶಕ್ತಿಗಳು ಆ ವಸ್ತುವಿನಲ್ಲಿವೆ, ಚೇತನ ಅಚೇತನ ಎಲ್ಲದರೊಳಗೆ, ಚೇತನ ದ್ರವ್ಯ ಅಚೇತನ ದ್ರವ್ಯ. ದ್ರವ್ಯ ದ್ರವ್ಯತ್ವದ ದೃಷ್ಟಿಯಿಂದ ನಿತ್ಯ, ಯಾಕೆಂದರೆ ಅದು ನಾಶ ಆಗಿಲ್ಲ, ಆಗ್ತಾ ಇಲ್ಲ, ಆಗಲಿಕ್ಕೂ ಸಾಧ್ಯ ಇಲ್ಲ, ಅದಕ್ಕಾಗಿ ನಿತ್ಯ. ದ್ರವ್ಯ ಯಾವಾಗಲೂ ಇದೆ ಅಂದಮೇಲೆ ದ್ರವ್ಯ ದ್ರವ್ಯದ ದೃಷ್ಟಿಯಿಂದ ನಿತ್ಯ ಇದೆ. ಆದರೆ ಆ ದ್ರವ್ಯದಲ್ಲಿ ಉತ್ಪನ್ನವಾಗತಕ್ಕಂತಹ ಪರ್ಯಾಯಗಳು ವಿನಾಶಶೀಲ ಇವೆಯೋ ಅಥವಾ ಶಾಶ್ವತ ಇವೆ? ವಿನಾಶಶೀಲ ಇವೆ. ದ್ರವ್ಯ ಚೇತನ ದ್ರವ್ಯ ಅಂದರೆ ಆತ್ಮ. ಆತ್ಮ ಎಂದಿನಿಂದಿದೆ? ಅನಾದಿ ಕಾಲದಿಂದಿದೆ. ನಾಶ ಆಗಿದೆ ಏನು? ಇಲ್ಲ, ದ್ರವ್ಯ ನಾಶ ಆಗಿಲ್ಲ. ಆದರೆ ದ್ರವ್ಯದ ಪರ್ಯಾಯಗಳು ನಾಶ ಆಗಿವೆ ಅಥವಾ ಇಲ್ಲ? ಇವೆ ಪರ್ಯಾಯಗಳು ನಾಶ ಆಗಿವೆ. ಮನುಷ್ಯ ಪರ್ಯಾಯ, ಈ ಮನುಷ್ಯ ಪರ್ಯಾಯದಲ್ಲಿ ಆತ್ಮ ಹುಟ್ಟಿದ್ದಾನೆ. ಈ ಮನುಷ್ಯ ಪರ್ಯಾಯಕ್ಕೆ ನಾಶ ಇದೆಯೋ ಅಥವಾ ಇಲ್ಲ? ನಾಶ ಇದೆ. ಈ ಪರ್ಯಾಯದ ಅಪೇಕ್ಷೆಯಿಂದ ದ್ರವ್ಯ ಅನಿತ್ಯ. ಮನುಷ್ಯ ಪರ್ಯಾಯದ ದೃಷ್ಟಿಯಿಂದ ದ್ರವ್ಯ ಅನಿತ್ಯ, ಆತ್ಮ ಆತ್ಮನ ದೃಷ್ಟಿಯಿಂದ ದ್ರವ್ಯ ದೃಷ್ಟಿಯಿಂದ ನಿತ್ಯ. ಹಿಂದೆ ಇತ್ತು, ಹಿಂದೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತದೆ. ಆತ್ಮಕ್ಕೆ ನಾಶ ಇಲ್ಲ, ಆತ್ಮದ್ರವ್ಯಕ್ಕೆ ನಾಶ ಇಲ್ಲ. ಆದ್ದರಿಂದ ದ್ರವ್ಯವು ತನ್ನ ದ್ರವ್ಯದ ದೃಷ್ಟಿಯಿಂದ ನಿತ್ಯ. ಆದರೆ ತಾನು ಯಾವ ಪರ್ಯಾಯಗಳನ್ನು ಹುಟ್ಟಿಸಿಕೊಳ್ಳುತ್ತದೆಯೋ, ಯಾವ ಪರ್ಯಾಯಗಳನ್ನು ಉತ್ಪನ್ನ ಮಾಡಿಕೊಳ್ಳುತ್ತದೆಯೋ, ಉತ್ಪನ್ನ ಮಾಡಿಕೊಂಡಿರತಕ್ಕಂತಹ ಆ ಪರ್ಯಾಯ ಶಾಶ್ವತ ಅಲ್ಲ, ಅದು ಅನಿತ್ಯ. ದ್ರವ್ಯ ಶಾತ್ ಅಸ್ಥಿ, ದ್ರವ್ಯವು ಶಾತ್ ಅಸ್ಥಿ ರೂಪ ಇದೆ, ದ್ರವ್ಯವು ಶಾತ್ ನಾಸ್ತಿ ರೂಪವೂ ಇದೆ, ಅಸ್ಥಿ ರೂಪವೂ ಇದೆ ಅನ್ನುವಂಥದ್ದನ್ನು ಹೇಗೆ ಸಿದ್ಧ ಮಾಡಬೇಕು, ಹೇಗೆ ಹೇಳಬೇಕು? ಏಳು ಭಂಗಗಳಿಂದ ಹೇಳಬೇಕು. ಏಳು ಭಂಗಗಳನ್ನು ಆಧಾರ ಮಾಡಿಕೊಂಡು ಹೇಳಬೇಕು. ಇವೆಲ್ಲ ಹೇಳುವಾಗ ಪ್ರಯೋಗದಲ್ಲಿ ತಿಳಿಸುವುದರಲ್ಲಿ ಬರಲಿ ಅಥವಾ ಬರದೇ ಇರಲಿ, ಮಾತನಾಡುವಾಗ ನಾವು ಶಾದ್ವಾದವನ್ನು ಅವಲಂಬಿಸಿಯೇ ಮಾತನಾಡಬೇಕು. ಶಾದ್ವಾದವನ್ನು ಅವಲಂಬಿಸಿ ಮಾತನಾಡುವಾಗ ಮೊದಲನೆಯ ಭೇದ ಯಾವುದು? ಶಾತ್ ಅಸ್ಥಿ. ಶಾದ್ ಅಸ್ಥಿ ಅಂತಂದರೆ ದ್ರವ್ಯವು ಇದೆ, ಇದೆ ಹೇಗಿದೆ? ತನ್ನ ಗುಣಗಳಿಂದ ಅದು ಇದೆ. ಅದರಲ್ಲಿ ಎಷ್ಟು ಗುಣಗಳಿವೆ? ಎರಡು ಗುಣಗಳಿವೆ, ಅನಂತ ಗುಣಗಳು ಇವೆ. ಆ ಎರಡು ಗುಣಗಳಲ್ಲಿ ಯಾವ್ಯಾವು? ಒಂದು ನಿತ್ಯ, ಒಂದು ನಿತ್ಯನೂ ಇದೆ. ಅದರ ಅಪೋಸಿಟ್ ಇನ್ನೊಂದು ಗುಣ ಅನಿತ್ಯನೂ ಇದೆ. ದ್ರವ್ಯದಲ್ಲಿರತಕ್ಕಂಥ ಇವು ಎರಡೂ ಗುಣಗಳು, ಈ ಎರಡೂ ಗುಣಗಳಲ್ಲಿ ಇರುವಂಥ ಅಸ್ತಿತ್ವ ಸುಳ್ಳಿದೇನು? ದ್ರವ್ಯ ಅನಿತ್ಯ ಇದೆ, ಇದು ಸುಳ್ಳಲ್ಲ. ದ್ರವ್ಯ ನಿತ್ಯ ಇದೆ, ಇದೂ ಸುಳ್ಳಲ್ಲ. ಪರ್ಯಾಯದ ಅಪೇಕ್ಷೆಯಿಂದ ಅನಿತ್ಯ ಇದೆ, ಅನಾದಿ ಕಾಲದಿಂದ ಇದೆ. ಪರ್ಯಾಯ ನಾಶ ಆಗ್ತಾ ಇವೆ, ಅನಾದಿ ಕಾಲದಿಂದ ನಾಶ ಆಗ್ತಾ ಇವೆ. ದ್ರವ್ಯ ನಿತ್ಯ ಇದೆ, ದ್ರವ್ಯ ಅನಿತ್ಯ ಇದೆ. ಇದು ಅಸ್ಥಿರೂಪ ಕಥನ ಆಯಿತು. ಇದು ಅಸ್ಥಿರೂಪ. ಟೈಮ್ ಆಯಿತು, ಏನು ಮಾಡೋದು? ಕೈ ಬಿಡೋದು, ಮತ್ತೇನು ಮಾಡೋದು? ಉಪಸಂಹಾರ. ದ್ರವ್ಯದಲ್ಲಿ ಎರಡು ಗುಣಗಳಿವೆ, ನಿತ್ಯ ಅನಿತ್ಯ. ಎರಡು ಅಸ್ಥಿರೂಪಿವೆ ಅಥವಾ ನಾಸ್ತಿರೂಪಿವೆ? ಎರಡು ಅಸ್ಥಿರೂಪಿವೆ. ನಿತ್ಯತ್ವವು ಕೂಡ ಅಸ್ಥಿರೂಪ, ಅನಿತ್ಯತ್ವವು ಕೂಡ ಅಸ್ಥಿರೂಪ. ಇದು ಸ್ವಚತುಷ್ಟಯದ ಅಪೇಕ್ಷೆಯಿಂದ ಅಸ್ಥಿರೂಪ ಇವೆ. ತಾನು ದ್ರವ್ಯ, ತನ್ನ ಸ್ವಚತುಷ್ಟಯದ ಅಪೇಕ್ಷೆಯಿಂದ ಅಸ್ಥಿರೂಪ ಇದೆ. ಆದರೆ ಪರಚತುಷ್ಟಯದ ಅಪೇಕ್ಷೆಯಿಂದ ಈ ನಿತ್ಯತ್ವ ಮತ್ತು ಅನಿತ್ಯತ್ವ ನಾಸ್ತಿರೂಪ ಇದೆ. ಇದು ಕಥನ, ಇದು ಶಾದ್ವಾದ ಕಥನ. ಚೇತನ ದ್ರವ್ಯ ನಿತ್ಯ ಅನಿತ್ಯ ಎರಡೂ ಪ್ರಕಾರದಿಂದಿದೆ. ಇದು ಅಸ್ಥಿ ಕಥನ. ಸ್ವಚತುಷ್ಟಯದ ಅಪೇಕ್ಷೆಯಿಂದ ಅಸ್ಥಿ ಕಥನ ಆಯಿತು. ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವ, ಈ ನಾಲ್ಕರ ಅಪೇಕ್ಷೆಯಿಂದ ಇದು ಅಸ್ಥಿ ಕಥನ. ಇನ್ನು ಪರದ್ರವ್ಯ ಪರಕ್ಷೇತ್ರ, ಪರಕಾಲ, ಪರಭಾವ, ಈ ನಾಲ್ಕರ ಅಪೇಕ್ಷೆಯಿಂದ ಆ ದ್ರವ್ಯದಲ್ಲಿರತಕ್ಕಂಥ ತನ್ನ ಗುಣಗಳು ಅಸ್ಥಿರೂಪವಾಗಿವೆ ಅಥವಾ ನಾಸ್ತಿರೂಪ? ನಾಸ್ತಿರೂಪ. ದ್ರವ್ಯ ನಾಸ್ತಿರೂಪನೂ ಇದೆ, ದ್ರವ್ಯ ಅಸ್ಥಿ ರೂಪನೂ ಇದೆ. ಪರಚತುಷ್ಟಯದ ಅಪೇಕ್ಷೆಯಿಂದ ನಾಸ್ತಿ ರೂಪ, ಸ್ವಚತುಷ್ಟಯದ ಅಪೇಕ್ಷೆಯಿಂದ ಅಸ್ಥಿ ರೂಪ. ಆ ದ್ರವ್ಯನೂ ಕೂಡ ಸ್ವಚತುಷ್ಟಯದ ಅಪೇಕ್ಷೆಯಿಂದ ಅಸ್ಥಿ ರೂಪನೂ ಇದೆ, ನಾಸ್ತಿ ರೂಪನೂ ಇದೆ, ನಿತ್ಯನೂ ಇದೆ ಅನಿತ್ಯನೂ ಇದೆ. ಆ ನಿತ್ಯಾನಿತ್ಯತ್ವ ಎರಡೂ ಗುಣಧರ್ಮಗಳು ಆ ದ್ರವ್ಯದಲ್ಲಿ, ಆ ಸ್ವಂತದ ಸ್ವದ್ರವ್ಯದ ಅಪೇಕ್ಷೆಯಿಂದ, ಸ್ವಚತುಷ್ಟಯದ ಅಪೇಕ್ಷೆಯಿಂದ ಅಸ್ಥಿ ರೂಪ ಇವೆ. ಆಮೇಲೆ ಪರದ್ರವ್ಯದ ಅಪೇಕ್ಷೆಯಿಂದ ನಾಸ್ತಿ ರೂಪ ಇದೆ. ಈ ಥರ ಶಾದ್ ಅಸ್ಥಿ, ಶಾದ್ ನಾಸ್ತಿ, ಶಾದ್ ಅಸ್ಥಿ ನಾಸ್ತಿ, ಶಾದ್ ಅವಕ್ತವ್ಯ, ಈ ಎಲ್ಲ ಏಳು ಭಂಗಗಳ ಅಪೇಕ್ಷೆಯಿಂದ ಈ ಶಾದ್ವಾದ ಕಥನವನ್ನು ನಾವು ಮಾಡಬೇಕು. ಅನೇಕ ಅಂತ ವಿಚಾರದಲ್ಲಿರಬೇಕು. ಆದರೆ ಮಾತನಾಡುವಾಗ, ಹೇಳುವಾಗ, ವಸ್ತು ಸ್ವರೂಪವನ್ನು ತಿಳಿಸುವಾಗ ಎಂಥ ವಿಧಿಯನ್ನು ನಾವು ಅವಲಂಬಿಸಬೇಕು ಅಂತಂದರೆ, ಶಾದ್ವಾದದ ವಿಧಿಯನ್ನೇ ಅವಲಂಬಿಸಿ ಅನೇಕಾಂತ ಸ್ವರೂಪ ವಸ್ತುವಿನ ಕಥನವನ್ನು ನಾವು ಮಾಡಬೇಕು ಅಂತ ತೀರ್ಥಂಕರು ಹೇಳಿದ್ದಾರೆ. ತೀರ್ಥಂಕರರು ಅನೇಕಾಂತವನ್ನು ತಿಳಿದರು, ಶಾದ್ವಾದದಲ್ಲಿ ಕಥನ ಮಾಡಿದರು. ಈ ಪರಂಪರೆ ಸಮ್ಯಕ್ ದೃಷ್ಟಿ ಜೀವಿಗಳ ಪರಂಪರೆ ಎಲ್ಲಿ ತನಕ ಪಂಚಮ ಕಾಲದಲ್ಲಿರೋದಿದೆಯೋ ಅಲ್ಲಿ ತನಕ ಈ ಕಥನ ಪದ್ಧತಿಯೂ ಇರೋದಿದೆ. ಅನೇಕಾಂತ ಧರ್ಮದ ಅಸ್ತಿತ್ವವೂ ಕೂಡ ಉಳಿಯುವುದಿದೆ. ಅನೇಕಾಂತ ಎಲ್ಲಿದೆಯೋ ಅಲ್ಲಿ ಸಮ್ಯಕ್ ದರ್ಶನಿದೆ. ಶಾದ್ವಾದ ಕಥನ ಎಲ್ಲಿದೆಯೋ ಅಲ್ಲಿಯೇ ಸಮ್ಯಕ್ತ್ವದ ಅಸ್ತಿತ್ವ ಇದೆ. ಸಮ್ಯಕ್ ದೃಷ್ಟಿ ಜೀವಿಗಳಲ್ಲಿ ಮಾತ್ರ ಅಹಿಂಸೆ, ಅನೇಕಾಂತ, ಶಾದ್ವಾದ ಅನ್ನತಕ್ಕಂಥ ಈ ಒಂದು ವಿಶೇಷತೆಗಳು, ಧರ್ಮಗಳು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ. ಇನ್ನು ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಆಚರಣೆಯಲ್ಲಿ ಅಹಿಂಸೆ ಇರಬೇಕು, ಚಿಂತನೆಯಲ್ಲಿ ಅನೇಕಾಂತ ಇರಬೇಕು, ವಾಣಿಯಲ್ಲಿ ಶಾದ್ವಾದಿರಬೇಕು, ಸಮಾಜದಲ್ಲಿ ಏನಿರಬೇಕು, ಅಪರಿಗ್ರಹವಾದಿರಬೇಕು. ಅಂದರೆ ಸಮಾಜದಲ್ಲಿ ಪರಿಗ್ರಹದ ಭಕ್ತಿ, ಪರಿಗ್ರಹದ ವಿಷಯದಲ್ಲಿ ಆಸಕ್ತಿ ಕಡಿಮೆ ಇತ್ತು. ಪರಿಗ್ರಹ ನಮ್ಮ ಬದುಕಿನ ಗುರಿ ಅಲ್ಲ, ಪರಮಾತ್ಮನಾಗುವುದು ನಮ್ಮ ಬದುಕಿನ ಗುರಿ. ಈ ಪರಿಗ್ರಹ ಬಹಿರಂಗ ಪರಿಗ್ರಹ ಧರ್ಮದ ಉನ್ನತಿಗಾಗಿದೆ. ಧರ್ಮಕ್ಕಾಗಿ ಪರಿಗ್ರಹವನ್ನು ಬಳಸಿಕೊಳ್ಳಬೇಕೇ ವಿನಃ ಧರ್ಮವನ್ನೇ ಪರಿಗ್ರಹದ ಬೆಳವಣಿಗೆಗಾಗಿ ಬಳಸಿಕೊಳ್ಳಬೇಕೇನು? ಧರ್ಮಕ್ಕಾಗಿ ಪರಿಗ್ರಹ ಇದೆಯೋ ಅಥವಾ ಪರಿಗ್ರಹಕ್ಕಾಗಿ ಧರ್ಮ ಇದೆಯೋ? ಅದಕ್ಕಾಗಿ ನಾವು ದಾನ ಕೊಡ್ತೇವೆ, ಎದು ಕೊಡ್ತೇವೆ, ಧರ್ಮದ ಉನ್ನತಿಗಾಗಿ. ಆದರೆ ಪರಿಗ್ರಹದ ಉನ್ನತಿಗಾಗಿ ಯಾವಾಗ ಧರ್ಮ ದಾನವನ್ನು ಮಾಡಿದ್ದೇವೆ? ಮಾಡಿದರೂ ಸಿಗಂಗಿಲ್ಲ, ಸಿಗೋದಲ್ಲ. ಮತ್ತು ಹಂಗೆ ಮಾಡಿತು ಅಂತಂದರೆ ಮತ್ತೊಂದು ಏನು ಉಳಿದೈತಿ, ಅದು ಹೊರಟೋಗುತ್ತೆ. ಈ ಥರದಲ್ಲಿ ಸಮಾಜದಲ್ಲಿ ಅಪರಿಗ್ರಹವಾದಿರಬೇಕು ಅಂತ ಹೇಳ್ತಾರೆ. ಇದು ಉತ್ತರ ಬಹಳ ಸರಿಯಾಗಿದೆ. ಜೈನ ಧರ್ಮದ ಅಂತಿಮ ಗುರಿ ಯಾವುದು, ಈ ಪ್ರಶ್ನೆಗೆ ಯಾವ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಇದು ಅತ್ಯಂತ ಸಮರ್ಪಕವಾಗಿರತಕ್ಕಂಥ ಉತ್ತರ ಇದೆ. ತೀರ್ಥಂಕರರು ಕೂಡ ಈ ಪ್ರಶ್ನೆಗೆ ಇದೇ ಥರ ಉತ್ತರವನ್ನು ಕೊಟ್ಟಿದ್ದರು. ಆ ಉತ್ತರವನ್ನು ಇಲ್ಲಿ ಬರೆದಿರುವುದು. ಈ ಗ್ರಂಥದ ಹೆಸರು ಜಿನಾಗಮ ಪ್ರವೇಶ, ಜಿನ್ವಾಣಿ. ಏನು ಹೇಳೋದಿದೆ? ಇಲ್ಲ.